ஹரி ஓம் ஸ்ரீ குருப்போ நம. அப்ரமம் பங்கரைத்தம் மதனம் விமலம் சதா ஆனந்தீர்மலம் வதேதாபத்ரயாபகம் மித்யா சித்தாந்த துத்வாந்த வித்வம்சம் சிக்ஷண ஜெயதீர்த்தாகரணி பாசதாம் நோ ஹ்ருதம் வரே சத்திகல்பிதகல்போயம் பிரத்யத்யகைஸ்வரி வியாசதீர்த்தகுரு பூயாத் அஸ்மதிஷ்டாத் சித்தயே தபோ வித்யா விரக்தியாதி சத்குணோகாகரானஹம் வாதிராஜகுருன் வந்தே ஹைக்ரீவதாஸ்ரயான் பூஜ்ய ராகவேந்திராய சத்யதர்மரதாய பததாங்கல்பவ்ருக்ஷாய நமதாம் காமதேனவே துர்வாதி துவாந்திரவியே வைஷ்ணவேந்தீவரேந்தவே ஸ்ரீ ராகவேந்திர குருவே நம சிந்தையாளவே ஆபாதமௌலி பர்யந்தம் குருநாமாப்தின் ஸ்மரே தேன விக்னாஹ ப்ரணஷ்யந்தி சித்யஞ்ச மனோரதாஹ. ஹரி ஓம் ஸ்ரீ குருப்யோ நம. நாவு ஹரிகதாமிருத சாரதல்லி 11 சந்தி ஸ்தாவர ஜங்கம் சந்தி இல்ல தியான பிரக்ரியா சந்தி அதன் நோட்தா இத்தீவி. ஹரிகதாமிருத சார குருகள கருணதிந்த பணித்து பேழுவ பரம பகவத் பக்தரிதனாதரதி கேளுவுது. ಇಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು 9 ಪದ್ಯ ಮಾಡಿದ್ದೀವಿ. ಇಷ್ಟಭೋಗ್ಯ ಪದಾರ್ಥದೊಳು ಶಿಪಿವಿಷ್ಟನಾಮದಿ ಸರ್ವಜೀವರ ತುಷ್ಟಿಪಡಿಸುವ ದಿನದಿನದಿ ಸಂತುಷ್ಟತಾನಾಗಿ ಕೋಷ್ಠದೊಳು ನೆಲೆಸಿದ್ದು ರಸಮಯ ಪುಷ್ಟಿಯೈದಿಸುತ್ತ ಇಂದ್ರಿಯಗಳು ಪ್ರೇಷ್ಠನಾಗಿದ್ದು ಎಲ್ಲ ವಿಷಯಗಳುಂಬ ತಿಳಿಸದಲೇ ಅಂಥೇಳಿ. ಪರಮಾತ್ಮ ಹೇಗಾದರೆ ನಮ್ಮ ಏಕಾದಶ ಇಂದ್ರಿಯಗಳ ಒಳಗೆ ಇದ್ದು ನಮಗೆ ಪುಷ್ಟಿಯನ್ನು ಮಾಡಿಸ್ತಾ, ಅಂದರೆ ಆ ಇಂದ್ರಿಯಗಳ ಮೂಲಕವಾಗಿ ನಮಗೆ ಸರ್ವ ಅವಯವಗಳೊಳಗೆ ವ್ಯಾಪ್ತನಾಗಿ ಅಲ್ಲಿ ಪ್ರವೇಶನಾಗಿ ನಮಗೆ ಇಷ್ಟಪಾತ್ರನಾಗಿ ಅಲ್ಲಿ ದೇಹಗಳಲ್ಲಿ ಆಯಾ ಇಂದ್ರಿಯಗಳಲ್ಲಿ ಆ ಸ್ವಾಖ್ಯರ ಅಂದರೆ ತಾನು ಎಲ್ಲವನ್ನು ಸ್ವೀಕಾರ ಮಾಡಿ ಪರಮಾತ್ಮ ಏನು ಮಾಡ್ತಾನೆ, ನಮಗೆ ಪುಷ್ಟಿ ಆಯ್ದಿಸುತ್ತ ನಮಗೆ ಅಂದರೆ ಬೇಕಾದ ಪೋಷಣೆಯನ್ನು ಕೊಡ್ತಾನೆ. ನಮಗೆ ಪರಮಾತ್ಮನ ಪೋಷಣೆ ಕೊಡದೇ ಇದ್ದರೆ ನಮ್ಮಿಂದ ಏನು ಮಾಡಲಿಕ್ಕಾಗೋದಿಲ್ಲ. ಈ ವಿಧವಾಗಿ ನಮಗೆ ಎಲ್ಲ ವಿಷಯಗಳನ್ನು ತಾನು ಉಂಬ ತಿಳಿಸದಲೇ, ಅಂದರೆ ನಿಜವಾಗಿ ಸೂಕ್ಷ್ಮ ರೂಪದಲ್ಲಿ ಅವನು ಸ್ವೀಕಾರ ಮಾಡಿದರೆ ಬಿಂಬರೂಪನಾಗಿ ಅದರ ಮೂಲಕವಾಗಿ ನಮಗೆ ಬಂದು ಸೇರಿದಂತೆ ನಮಗೆ ಭಾವನೆಯನ್ನು ಕೊಡುವುದು ಅವನೇ. ಆ ವಿಧವಾಗಿ ಪರಮಾತ್ಮ ಮಾಡ್ತಾನೆ ಅನ್ನುವ ವಿಷಯವನ್ನು ನಾವು ನೋಡಿದ್ದೀವಿ. ಅದಾದ ಮೇಲೆ ಈಗ 10 ಪದ್ಯದಲ್ಲಿ ಕಾರಕಾಹ್ವಯ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು ಕರ್ಮೇಂದ್ರಿಯಾಧಿಪರೊಳಗೆ ನೆಲೆಸಿದ್ದು ಮೂರು ಗುಣಮಯ ದ್ರವ್ಯ ಗತದ ಆಕಾರ ತನ್ನಾಮದಲ್ಲಿ ಕರೆಸುವ ತೋರಿಕೊಳ್ಳದೆ ಜನರ ಮೋಹಿಪ ಮೋಹಕಲ್ಪಕನು. ಇದು ಇದರಲ್ಲಿ ಮುಖ್ಯವಾದ ಪ್ರಮೇಯಗಳು ಬಹಳ ಬರುತ್ತೆ. ಏನಂತೆ ನೋಡೋಣ. ಕಾರಕಾಹ್ವಯ, ಆಹ್ವಯ ಅಂದ್ರೆ ಹೆಸರು, ವಾಚ್ಯನಾಗಿರುವುದು, ಆ ಹೆಸರಿಂದ ಕರೆಯಲ್ಪಡುವುದು. ಸೊ ಪರಮಾತ್ಮ ಕಾರಕ ಅಂತ ಕರೆಯಲ್ಪಡುತ್ತಾನೆ. ಕಾರಕ ಅಂದ್ರೆ ಏನು? ಕಾಸ್. ಸೊ ಪ್ರೈಮ್ ಕಾಸ್ ಅಂತೀವಿ, ಕಾಸ್ ಆಫ್ ದ ಕಾಸ್. ಸೊ ಪರಮಾತ್ಮ ಎಲ್ಲದಕ್ಕೂ ಕಾರಕನಾಗಿದ್ದಾನೆ. ಕಾರಕನಾಗಿದ್ದಾನೆ ಅಂತ ಹೇಳಿದರೆ ನಮಗೆ ಕಾರಣ ಕಾರಣ ಇಲ್ಲ ಮೂಲ ಕಾರಣ ಆದಿ ಕಾರಣ ಅಂತೀವಿ. ಯಾವುದೇ ಒಂದು ವಿಷಯ ತಗೊಂಡ್ರು ಇದು ಹೇಗೆ ಆಗ್ತಾ ಇದೆ ಅಂದ್ರೆ ಇವರಿಂದ ಆಗ್ತಾ ಇದೆ, ಇವ್ರು ಮಾಡ್ತಾ ಇದ್ದಾರೆ, ಇವರಿಂದ ಆಗುತ್ತೆ ಅಂತ. ಅವ್ರಿಗೆ ಅದು ಹೇಗೆ ಮಾಡ್ಲಿಕ್ಕೆ ಶಕ್ತಿ ಬಂತು? ಆ ಶಕ್ತಿ ಒಬ್ರು ಕೊಟ್ಟಿದ್ದಾರೆ, ಆ ದೇವತೆಗಳು ಕೊಟ್ಟಿದ್ದಾರೆ, ಆ ದೇವತೆಗಳಿಗೆ ಆ ಶಕ್ತಿ ಕೊಟ್ಟವರು. ಈ ವಿಧವಾಗಿ ಹೋದ್ರೆ ಕೊನೆಗೆ ಇನ್ನ ಆಯ್ತು, ಇದೆಲ್ಲರಿಗೂ ಮೂಲಭೂತನಾಗಿ ಮೂಲ ಕಾರಣ ಆಗಿ ಪರಮಾತ್ಮ ಇದ್ದಾನೆ. ಪರಮಾತ್ಮಗದ ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಮತ್ತೆ ಯಾರಿಲ್ಲ, ಪರಮಾತ್ಮ ಸ್ವತಂತ್ರ, ಅವನಿಗೆ ಕೊಟ್ಟವರು ಬೇರೆ ಯಾರು ಇಲ್ಲ. ಅವನಿಗೆ ಹೇಗೆ ಬಂತು ಅಂದ್ರೆ ಅವನು ತನಗೆ ತಾನೇ ಕೊಟ್ಟಿದ್ದ, ತನ್ನಿಂದ ತನಗೆ ಬಂತು. ಸೊ ಪರಮಾತ್ಮ ಅಲ್ಲಿಗೆ ಎಂಡ್ ಆಗತ್ತೆ. ಯಾವ್ದು ಅಲ್ಲಿ ಪರಮಾತ್ಮನಿಗೆ ಯಾರು ಕೊಟ್ಟಿದ್ದಾರೆ, ಪರಮಾತ್ಮನಿಗೆ ಯಾರು ಕಾರಕರು ಅಂತ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಅಸ್ವತಂತ್ರ ನಾವೆಲ್ಲರೂ, ಅವನು ಸ್ವತಂತ್ರ. ಆ ಸ್ವತಂತ್ರದ ಕಾರಣದಿಂದ ಅವನಿಗೆ ಯಾರು ಕೊಟ್ಟಿರೋದಿಲ್ಲ. ಅದಕ್ಕೆ ಅವನು ಕಾರಕ ಆಹ್ವಯ ಅಂದ್ರೆ ಎಲ್ಲ ಕಾರಕ ಶಬ್ದವಾಚನಾಗಿದ್ದಾನೆ, ಎಲ್ಲದಕ್ಕೂ ಮೂಲ ಕಾರಣ ಆಗಿದ್ದಾನೆ ಅವನಂತೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ದು ಏನು ಮಾಡ್ತಾನೆ ಅಂದ್ರೆ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ. ಜ್ಞಾನ ಕರ್ಮ ಪ್ರೇರಕನು ಅಂದ್ರೆ ಜ್ಞಾನೇಂದ್ರಿಯಗಳು, ನಮಗೆ ಜ್ಞಾನ ಇನ್ಪುಟ್ ಡಿವೈಸ್ ಅಂತ ಹೇಳಿದಂತೆ ನಮಗೆ ಎಲ್ಲ ಹೊರಗಿನ ವಿಷಯಗಳು ಗೊತ್ತಾಗೋದು ಜ್ಞಾನೇಂದ್ರಿಯಗಳ ಮೂಲಕವಾಗಿ ಗೊತ್ತಾಗುತ್ತೆ. ಸೊ ಜ್ಞಾನೇಂದ್ರಿಯಗಳ ಒಳಗೆ ಅವನು ತಾನು ಅಲ್ಲಿ ಆ ಅಭಿಮಾನಿ ದೇವತೆಗಳನ್ನು ಇಟ್ಟು ಆ ಅಭಿಮಾನಿ ದೇವತೆಗಳ ಮೂಲಕವಾಗಿ ಮಾಡಿಸ್ತಾನೆ. ಅಭಿಮಾನಿ ದೇವತೆಗಳನ್ನ ಯಾಕೆ ಇಡ್ತಾನೆ ಅಂದ್ರೆ ಅವರು ಪರಮಾತ್ಮನ ಸೇವೆ ಮಾಡಬೇಕು ಅಂತ ಅವರಿಗೆ ಒಂದು ಆಸಕ್ತಿ ಇರುತ್ತೆ. ಸೊ ಅವರ ಆಸಕ್ತಿಯನ್ನು ಪೂರೈಸಬೇಕಂತ ಹೇಳಿ, ಅವರಿಗೆ ತನ್ನ ಸೇವಾ ಭಾಗ್ಯವನ್ನು ಕೊಡಬೇಕಂತ ಹೇಳಿ ಅವರನ್ನು ನಿಯಮನ ಮಾಡಿ ಅವರ ಅಭಿಮಾನಿತ್ವ ನಮಗೆ ಬರುವಂತೆ ಮಾಡಿ ಆ ಅಭಿಮಾನಿ ದೇವತೆಗಳ ಒಳಗೆ ತಾನೇ ನೆಲೆಸಿದ್ದು ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ನಮ್ಮಿಂದ ಎಲ್ಲವನ್ನು ಮಾಡಿಸ್ತಾನೆ. ಅದೇ ವಿಧವಾಗಿ ಕರ್ಮೇಂದ್ರಿಯಗಳು, ಸೊ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಸೊ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಯಾವ್ದಂದ್ರೆ ನಮಗೆ ಕಣ್ಣು, ಕಿವಿ, ಮೂಗು ಅಂದ್ರೆ ಘ್ರಾಣೇಂದ್ರಿಯ, ಅದೇ ವಿಧವಾಗಿ ರಸನೇಂದ್ರಿಯ, ಸ್ಪರ್ಶೇಂದ್ರಿಯ, ಈ ವಿಧವಾಗಿ 5 ಜ್ಞಾನೇಂದ್ರಿಯಗಳು. ಅದೇ ವಿಧವಾಗಿ 5 ಕರ್ಮೇಂದ್ರಿಯಗಳು ಯಾವ್ದಂದ್ರೆ ನಮಗೆ ಮಾತು, ವಾಗೇಂದ್ರಿಯ 1, ಅದಾದ ಮೇಲೆ ಕೈ, ಕಾಲು, ಆಮೇಲೆ ಎಕ್ಸ್ಕ್ರೀಟರಿ ಆರ್ಗನ್ಸ್ ಅಂಡ್ ಆಲ್ಸೋ ರಿಪ್ರೊಡಕ್ಟಿವ್ ಆರ್ಗನ್ಸ್. ಈ ವಿಧವಾಗಿ ಐದು ಕರ್ಮೇಂದ್ರಿಯಗಳು, ಈ ವಿಧವಾಗಿ ಪರಮಾತ್ಮ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದೇ ವಿಧವಾಗಿ ಪಂಚ ಅಂತಃಕರಣಗಳು, ಅಹಂಕಾರ ಚಿತ್ತ ಬುದ್ಧಿ ಮನಸ್ಸು ಅಂತಃಕರಣ ಅಂತೇಳಿವು. ಅದೇ ವಿಧವಾಗಿ ಪಂಚಭೂತಗಳು, ಈ ವಿಧವಾಗಿ ಎಲ್ಲ ಈ ಐದೈದು ಇರುವಂತಹ ಎಲ್ಲ ವಿಷಯಗಳ ಒಳಗೆ ತಾನು ನೆಲೆಸಿದ್ದು ಅವನು ನೇಮನ ಮಾಡ್ತಾನೆ. ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಇಟ್ಟು ಅವರ ಒಳಗೆ ತಾನು ಅಂತರ್ಯಾಮಿಯಾಗಿದ್ದು ನೇಮನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮೂರು ಗುಣಮಯ, ಮೂರು ಗುಣಮಯ ಸತ್ವರಜಸ್ತಮೋ ಗುಣಗಳು. ಆ ಸತ್ವರಜಸ್ತಮೋ ಗುಣಗಳನ್ನು ನೇಮನ ಮಾಡುವಂತಹ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಆ ಅದನ್ನು ನೇಮನ ಮಾಡುವ ಶಕ್ತಿಯನ್ನು ತಾನು ಕೊಡ್ತಾನೆ. ಸೊ ಸತ್ವರಜಸ್ತಮೋ ಗುಣಗಳ ಅಭಿಮಾನಿಯಾಗಿರುವ ಲಕ್ಷ್ಮೀದೇವಿಯನ್ನು ನೇಮನ ಮಾಡುವವನವನೇ. ಸೊ ಈ ವಿಧವಾಗಿ ಮೂರು ಗುಣ ಅದನ್ನು ನೇಮನ ಮಾಡ್ತಾನೆ. ದ್ರವ್ಯಗತದ ಆಕಾರ, ದ್ರವ್ಯ ಅಂದ್ರೆ ದ್ರವ್ಯಗ ದ್ರವ್ಯಗತದ ಆಕಾರದಲ್ಲಿ. ದ್ರವ್ಯಗತ ಅಂದ್ರೆ ಏನು? ದ್ರವ್ಯನಾಮದಿಂದ ವಾಚನಾಗಿದ್ದಾನೆ. ದ್ರವ್ಯ ಅನ್ನುವ ಶಬ್ದಕ್ಕೆ ಈ ಎನಿಥಿಂಗ್ ದಟ್ ಮೂವ್ಸ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದ್ರವಿಸುವಂತಹದ್ದು ದ್ರವ್ಯ. ಸೊ ಎನಿಥಿಂಗ್ ದಟ್ ಮೂವ್ಸ್ ಅದಕ್ಕೆ ದ್ರವ್ಯ ಅಂತ ಕರಿತೀವಿ. ಸೊ ಎಲ್ಲದ ಪ್ರಪಂಚದಲ್ಲಿ ಯಾವುದೇ ಚಲನ ನಡೆಯುತ್ತು, ಸಮಥಿಂಗ್ ಮೂವ್ಸ್ ಅಂದ್ರೆ ಪರಮಾತ್ಮ ಅದನ್ನು ಕದಲಿಸಿದ್ರೆ ಅದು ಮೂವ್ ಆಗುತ್ತೆ. ಪರಮಾತ್ಮ ಕದಲಿಸದೇ ಇದ್ರೆ ಯಾವುದು ಸರಿಯೋದಿಲ್ಲ. ಸೊ ಪ್ರಪಂಚದಲ್ಲಿ ಎಲ್ಲ ಸಮಸ್ತ ಚಲನವನ್ನು ಮಾಡಿಸುವವನು ಅವನು, ಅದಕ್ಕೆ ಅವನು ದ್ರವ್ಯಗತ. ಸೊ ದ್ರವ್ಯಗತದ ಆಕಾರದಲ್ಲಿ ತನ್ನಾಮದಲ್ಲಿ ಒಂದೊಂದು ಪದಾರ್ಥದ ಒಳಗೆ, ಒಂದೊಂದು ಮೂವಿಂಗ್ ಆಬ್ಜೆಕ್ಟ್ ಆರ್ ಸ್ಟೇಷನರಿ ಆಬ್ಜೆಕ್ಟ್, ಅದರ ಒಳಗೆ ಆಯಾ ಹೆಸರುಗಳಿಂದ ಪರಮಾತ್ಮ ತಾನಿದ್ದು ಅವನ್ನು ನೇಮನ ಮಾಡ್ತಾನೆ ತನ್ನಾಮದಲ್ಲಿ. ಅಂದ್ರೆ ಆ ಪದಾರ್ಥಕ್ಕೆ ಮುಖ್ಯದ ಹೆಸರು ಅವನಿಗೆ. ಆ ಯಾವುದೇ ಒಂದು ಒಂದು ಕಲ್ಲು ಅಂತ ಹೇಳಿದ್ರೆ ಕಲ್ಲು ಒಳಗೆ ಪರಮಾತ್ಮ ಕಲ್ಲು ಅನ್ನುವ ಒಂದು ರೂಪದಲ್ಲಿ ಆ ಹೆಸರಿನಲ್ಲಿ ಇರ್ತಾನೆ, ಇದ್ದು ಆ ಕಲ್ಲಿಗೆ ಆ ಕಲ್ಲಿನ ಲಕ್ಷಣವನ್ನು ತಾನು ಕೊಡ್ತಾನೆ. ಈ ವಿಧವಾಗಿ ಒಂದೊಂದು ಪದಾರ್ಥದ ಒಳಗೆ ಕೂಡ ಆ ಹೆಸರಿನಲ್ಲಿ ಇದ್ದು ಅದಕ್ಕೆ ಆ ಲಕ್ಷಣವನ್ನು ತಾನು ಕೊಡ್ತಾನೆ ಪರಮಾತ್ಮ. ಆ ವಿಧವಾಗಿ ಕರೆಯಲ್ಪಡ್ತಾನೆ ಪರಮಾತ್ಮ. ಇಷ್ಟು ಇದ್ದರೆ ಕೂಡ ಪರಮಾತ್ಮ ಕಾಣಿಸಿಕೊಡೋದಿಲ್ಲವಲ್ಲ ಅಂದ್ರೆ ತೋರಿಕೊಳ್ಳದೆ ಜನರ ಮೋಹಿಪ ಮೋಹಕಲ್ಪತರು. ಪರಮಾತ್ಮ ತಾನು ಕಾಣಿಸಿಕೊಡದೆ, ಯಾರಿಗೂ ದೃಶ್ಯನಾಗದೆ ಕಾಣಿಸಿಕೊಡದೆ ಎಲ್ಲ ಜನಗಳನ್ನು ಮೋಹಿಪ ಮೋಹನವನ್ನು ಉಂಟು ಮಾಡ್ತಾನೆ, ಅಜ್ಞಾನವನ್ನು ಕೊಡ್ತಾನೆ. ಮೋಹಕಲ್ಪಕನು ಅವನು, ಮೋಹಕಲ್ಪಕ ಮೋಹವನ್ನು ಉಂಟು ಮಾಡುವವನು. ಇಲ್ಲಿ ನಮಗೆ ಒಂದು ಅಜ್ಞಾನ ಅಂತ ಹೇಳಿದ್ರೆ ಸರಿ, ತಮೋಯೋಗ್ಯ ಜೀವಿರೋಡಿಗೆ ಅಜ್ಞಾನ ಇರುತ್ತೆ ಅಂತ ಹೇಳ್ತೀವಿ. ಮುಕ್ತಿಯೋಗ್ಯ ಜೀವಿಗಳಿದ್ದರೆ ಅವರ ಸ್ವರೂಪ ಎಂತಹದ್ದು, ಆ ಅಜ್ಞಾನ ಎಲ್ಲಿದೆ, ಆ ಅಜ್ಞಾನ ದೇಹಕ್ಕಿದೆಯೋ, ಆ ಅಜ್ಞಾನ ಸ್ವರೂಪಕ್ಕಿದೋ. ಸ್ವರೂಪಕ್ಕೆ ಅಜ್ಞಾನ ಇದೆ ಅಂತ ಹೇಳಿದರೆ ಸ್ವರೂಪ ಜ್ಞಾನಾನಂದಾತ್ಮಕವಾದದ್ದು ಸ್ವರೂಪ ದೇಹ. ಸೊ ಸ್ವರೂಪ ದೇಹ ಜ್ಞಾನಾನಂದಾತ್ಮಕವಾಗಿದರೆ ಸ್ವರೂಪ ದೇಹದಲ್ಲಿ ಅಜ್ಞಾನವಿಡಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ಜ್ಞಾನಾತ್ಮಕವಾದದ್ದು. ಸೊ ಸ್ವರೂಪ ದೇಹದಲ್ಲಿ ಅಜ್ಞಾನವಿಲ್ಲ. ಮತ್ತೆ ಸ್ಥೂಲ ದೇಹದಲ್ಲಿ ಅಜ್ಞಾನವಿದೆ ಅಂದ್ರೆ ಸ್ಥೂಲ ದೇಹ ಜಡಪದಾರ್ಥ, ಜಡಪದಾರ್ಥ ಒಳಗೆ ಅಜ್ಞಾನ ಇರಲಿಕ್ಕಿಲ್ಲ. ಲಿಂಗ ದೇಹ ಆಗಲಿ, ಅನಿರುದ್ಧ ಇವೆಲ್ಲ ಕೂಡ ಜಡಪದಾರ್ಥಗಳು, ಜಡಪದಾರ್ಥ ಒಳಗೆ ಅಜ್ಞಾನ ಇರಲಿಕ್ಕಿಲ್ಲ. ಸ್ವರೂಪ ದೇಹದ ಒಳಗೆ ಮುಕ್ತಿಯೋಗ್ಯ ಜೀವರಿದ್ದಾರೆ ಅಂತ ಹೇಳಿದ್ರೆ ಅವರ ಒಳಗೆ ಅಜ್ಞಾನವಿಲ್ಲ. ಮತ್ತೆ ಅಜ್ಞಾನ ಎಲ್ಲಿದ್ದಂತೆ ಅಂತ ಹೇಳಿದರೆ ಅಜ್ಞಾನ ಅನ್ನೋದು ಪರಮಾತ್ಮ ಕಲ್ಪನೆ ಮಾಡ, ಅದಕ್ಕೆ ಕಲ್ಪಕ ಮೋಹಕಲ್ಪಕನಂತೆ ಹೇಗೆ ಅಜ್ಞಾನ ಉಂಟು ಮಾಡುತ್ತಾನೆ ಅಂತ ಹೇಳಿದ್ರೆ ಅಜ್ಞಾನ ಎಲ್ಲಿದೆ ಅಂತಂದ್ರೆ ಅಜ್ಞಾನ ಅನ್ನೋದು ಏನು ಅಂತ ನಮ್ಗೆ ಮೊದಲು ತಿಳ್ಕೋಬೇಕು. ಅಜ್ಞಾನ ಎಲ್ಲಿದೆ ಅಂತ ತಿಳ್ಕೊಳ್ಳಕ್ಕೆ ಮುಂಚೆ ಅಜ್ಞಾನ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಈಗ ಒಂದು ದೀಪ ಇರುತ್ತೆ, 100 ವಾಟ್ ಬಲ್ಬ್ ಇರುತ್ತೆ, ಬಹಳ ಪ್ರಕಾಶವಂತವಾಗಿರುತ್ತೆ. ಸೊ ಇಟ್ ಕ್ಯಾನ್ ಗಿವ್ ಲಾಡ್ ಆಫ್ ಎಮಿಟ್ ಲಾಡ್ ಆಫ್ ಲೈಟ್. ಅದನ್ನು ಒಂದು ಕಪ್ಪು ಪೆಟ್ಟಿಗೆ ಬ್ಲಾಕ್ ಬಾಕ್ಸ್ ನಾಗೆ, ಸೀಲ್ಡ್ ಬ್ಲಾಕ್ ಬಾಕ್ಸ್ ನಾಗ ಹಾಕ್ಬಿಟ್ರೆ ಅದರ ಬೆಳಕು ಹೊರಗೆ ಕಾಣಿಸೋದಿಲ್ಲ. ಅಂದ್ರೇನು, ಅದು ನಿಜವಾಗಿ ದೀಪಕ್ಕೆ ಬೆಳಕಿದೋ ಇಲ್ಲವೋ, ಬೆಳಕಿದೆ ಆದ್ರೆ ಯಾಕೆ ಬೆಳಕು ಹೊರಗೆ ಬರ್ತಾ ಇಲ್ಲ, ಅದು ಮುಚ್ಚಿದೆ. ಅಂದ್ರೆ ಆ ಕಪ್ಪು ಬ್ಲಾಕ್ ಬಾಕ್ಸ್ ಹೆಸ್ ಕವರ್ಡ್ ದಟ್ ಲೈಟ್. ಸೊ ಅದ್ರ ದೀಪಕ್ಕೆ ಎಷ್ಟೇ ಒಂದು ಬ್ರೈಟ್ನೆಸ್ ಇದ್ರೂ ಕೂಡ ಆ ಬ್ಲಾಕ್ ಬಾಕ್ಸ್ ಕವರ್ ಮಾಡಿ. ಸೊ ಅಜ್ಞಾನ ಅಂದ್ರೆ ಏನು, ಜ್ಞಾನವನ್ನು ಕವರ್ ಮಾಡೋದಷ್ಟೇ. ಸೊ ಜೀವ ಸ್ವರೂಪತಃ ಅವನು ಜ್ಞಾನಾನಂದಾತ್ಮಕವಾದರೂ ಕೂಡ ಅದನ್ನು ಮುಚ್ಚಿಡುವುದು. ಸೊ ಅಂದ್ರೆ ಏನು, ಅಜ್ಞಾನ ಅಂಬೋದು ಇಟ್ ಈಸ್ ನಥಿಂಗ್ ಬಟ್ ಕವರಿಂಗ್ ಆಫ್ ದ ಜ್ಞಾನ. ಸೊ ಆ ಜ್ಞಾನವನ್ನು ಕವರ್ ಮಾಡಿಬಿಟ್ಟು ಅಜ್ಞಾನ ಉಂಟು ಮಾಡ್ತಾನಂದ್ರೆ ಪರಮಾತ್ಮ ಆ ಜೀವನಿಗೆ ಗೊತ್ತಿಲ್ಲದೆ ಮಾಡ್ತಾನೆ. ಸೊ ಅಜ್ಞಾನ ಅದು ಸ್ವರೂಪದಲ್ಲಿ ಸ್ವತಃ ಇರುವಂತಹ ಅಜ್ಞಾನವಲ್ಲ, ಆ ಅಜ್ಞಾನ ಅನ್ನೋದು ಪರಮಾತ್ಮ ಕಲ್ಪನೆ ಮಾಡಿಸ್ಕೊಡ್ತಾನೆ. ಅಂದ್ರೆ ಜೀವನಿಗೆ ತನ್ನ ಸ್ವರೂಪಭೂತವಾದ ಆ ಜ್ಞಾನ ಇದ್ದರೂ ಕೂಡ ಅದು ಬಹಿರ್ಗತವ ಅಂದ್ರೆ ಅದು ಪ್ರಕಟನವಾಗದೇ ಇರುವಂತೆ ಅದನ್ನು ಮುಚ್ಚಿಕೊಡ್ತಾನೆ ಪರಮಾತ್ಮ. ಈ ವಿಧವಾಗಿ ಅದಕ್ಕೆ ನಮಗೆ ಆ ಅಜ್ಞಾನ ಉಂಟಾಗುತ್ತೆ ಅಂತ ಹೇಳಿದ್ರೇನು, ನಮ್ಮ ಸ್ವರೂಪದಲ್ಲಿ ಅಜ್ಞಾನ ಬರುತ್ತೆ ಅಂತಲ್ಲ, ಸ್ವರೂಪದಲ್ಲಿ ಜ್ಞಾನವೇ ಇರುತ್ತೆ. ಆದರೆ ಆ ಜ್ಞಾನ ನಮಗೆ ಕಾಣಿಸಿಕೊಡದೆ, ಅಂದ್ರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಯಾವ್ದನ್ನು ಕರಿತೀವೋ, ಪರಮಾತ್ಮ ಕಾಣಿಸಿಕೊಡದೆ ಮಾಡುವಂತಹದ್ದು ಪರಮಾಚ್ಛಾದಿಕ, ಜೀವನಿಗೆ ತನ್ನ ಸ್ವರೂಪ ತನಗೆ ಗೊತ್ತಾಗದೇ ಇರುವಂತಹದ್ದು ಮಾಡುವಂತಹದ್ದು ಜೀವಾಚ್ಛಾದಿಕ. ಈ ವಿಧವಾಗಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅನ್ನುವ ಲೇಯರ್ಸ್, ಇನ್ನು ಅದರ ಲೇಯರ್ಸ್ ಎಲ್ಲ ಆಲಿಸೋದೆ. ಸೊ ಈ ವಿಧವಾಗಿ ಪರಮಾತ್ಮ ಜ್ಞಾನವನ್ನು ಮುಚ್ಚಿಡ್ತಾನೆ ಅಷ್ಟೇ ಹೊರತು ಜ್ಞಾನವನ್ನು ತೆಗೆದುಬಿಟ್ಟು ಅದನ್ನು ಈ ಡಸಂಟ್ ರಿಪ್ಲೇಸ್ ಜ್ಞಾನ ವಿತ್ ಅಜ್ಞಾನ. ಸೊ ಆ ಜ್ಞಾನ ಬಹಿರ್ಗತವಾಗದೇ ಇರುವಂತೆ ಮಾಡ್ತಾನೆ ಪರಮಾತ್ಮ ಅನ್ನೋದನ್ನ ನಾವು ತಿಳ್ಕೋಬೇಕು. ಸೊ ಈ ವಿಧವಾಗಿ ಪರಮಾತ್ಮ ಏನು ಮಾಡ್ತಾನೆ, ನಮ್ಮ ದೇಹದ ಒಳಗೆ ಇರುವಂತಹ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಒಳಗೆ ಅದರಕ್ಕೆ ಅಧಿಪತಿಗಳನ್ನು ಅಭಿಮಾನಿ ದೇವತೆಗಳನ್ನು ನೇಮನ ಮಾಡಿ ಅವರ ಮೂಲಕವಾಗಿ ನಮಗೆ ಪ್ರೇರಣೆಯನ್ನು ಕೊಟ್ಟು ನಮ್ಮಿಂದ ಏನು ಮಾಡಿಸ್ತಾನೆ, ನಾವೇ ಮಾಡ್ತಾ ಇದ್ದೀವಿ ಎಂದ ಭಾವನೆಯನ್ನು ನಮಗೆ ಉಂಟು ಮಾಡ್ತಾನೆ. ಉದಾಹರಣೆಗೆ ನಾವು ಕೆಲಸಕ್ಕೆ ನಾನೇ ಕೆಲಸ ಮಾಡ್ತಾ ಇದ್ದೀನಿ, ಸೊ ಪರಮಾತ್ಮ ಬಂದು ಉದ್ಯೋಗ ಮಾಡ್ತಾ ಇದ್ದ ಅಂತ ಯಾರು ಹೇಳೋದಿಲ್ಲ. ನಾವೇ ಯಾವುದೇ ಮಾಡಿದ್ರು ನಾನು ಡ್ರೈವ್ ಮಾಡ್ತಾ ಇದ್ದೆ ಅಂತ ಪರಮಾತ್ಮ ಬಂದು ಡ್ರೈವ್ ಮಾಡ್ತಾ ಇದ್ದೆ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದರೆ ಪರಮಾತ್ಮ ನಮ್ಗೆ ಕಾಣಿಸ್ಕೊಡ್ತಾ ಇಲ್ಲ. ಆದ್ರೆ ನಿಜವಾಗಿ ಆ ಶಕ್ತಿಯನ್ನು ಕೊಡುವವನು, ಅದಕ್ಕೆ ಬೇಕಾದ ಅವಕಾಶವನ್ನು ಕೊಡುವವನು, ಅದಕ್ಕೆ ಬೇಕಾದ ವಸ್ತುಗಳೆಲ್ಲವೂ ಕೊಡುವವನು, ಅದೆಲ್ಲವೂ ಪರಮಾತ್ಮನೇ. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ಪರಮಾತ್ಮನ ಕೈ ಇದೆ, ಆದ್ರೆ ಅದು ನಮಗೆ ಕಾಣಿಸಿಕೊಡೋದಿಲ್ಲ. ಅದಕ್ಕೆ ನಮಗೆ ಭಾವನೆಯನ್ನು ಏನು ಕೊಡ್ತಾನೆ, ನಾವೇ ಮಾಡ್ತಾ ಇದೀವಿ ಎಂಬ ಭಾವನೆ ಯಾವಾಗಲೂ ಉಂಟು ಮಾಡ್ತಾ ಇರ್ತಾನೆ. ಆ ಭಾವನೆ ಹೋಗಬೇಕು ಅಂದ್ರೆ ಅದು ಅಷ್ಟು ಸುಲಭ ಸಾಧ್ಯವಲ್ಲ. ಸೊ ಅದು ಬಹಳ ಮಹಾಜ್ಞಾನಿಗಳಿಗೆ ಮಾತ್ರ ಅದು ಸಾಧ್ಯವಾಗುತ್ತೆ. ಸೊ ಅದು ಮುಚ್ಚಿಡೋದಂದ್ರೆ ಆ ಅಜ್ಞಾನ, ನಾವೇ ಮಾಡ್ತಾ ಇದೀವಿ ಎಂಬ ತಿಳುವಳಿಕೆ ಯಾವ್ದಿದೋ ಅದೇ ಅಜ್ಞಾನ. ನಾವು ಮಾಡ್ತಾ ಇಲ್ಲ, ಪರಮಾತ್ಮ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಎಂಬ ತಿಳುವಳಿಕೆ ಬಂದರೆ ಅದು ಜ್ಞಾನ. ಸೊ ಈ ಅಜ್ಞಾನ ಹೋದ್ರೇನೆ ಆ ಜ್ಞಾನ ಬರುತ್ತೆ. ಸೊ ಎರಡು ಒಟ್ಟಿಗೆ ಆಗುವಂತಹ ಕೆಲಸ. ಸೊ ಈ ವಿಧವಾಗಿ ಪರಮಾತ್ಮ ಏನ್ ಮಾಡ್ತಾನೆ, ಈ ನಾವು ಹೇಳೋದು ಒಂದೊಂದು ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು, ಅಂತಃಕರಣ, ಇದರ ಒಳಗೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದು ಅವನ ನೇಮನ ಮಾಡ್ತಾನೆ. ಅದೇ ವಿಧವಾಗಿ ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ, ಇದರ ಒಳಗೆ ಅಂತರ್ಗತನಾಗಿ ಅದರ ಅಭಿಮಾನಿ ದೇವತೆಗಳನ್ನಿಟ್ಟು ಅವರ ಮೂಲಕವಾಗಿ ನಮಗೆ ಪರಮಾತ್ಮ ಆಯಾ ಶಕ್ತಿಗಳನ್ನು ನಮಗೆ ದೇಹಕ್ಕೆ ಕೊಡಿಸ್ತಾನೆ. ಅದೇ ವಿಧವಾಗಿ ಘ್ರಾಣೇಂದ್ರಿಯ ಅಂದ್ರೆ ಸುಗಂಧ ದುರ್ಗಂಧ, ನಮಗೆ ಒಂದು ಬ್ಯಾಡ್ ಸ್ಮೆಲ್ ಗುಡ್ ಸ್ಮೆಲ್ ಎಂಬುದು ನಮ್ಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಘ್ರಾಣೇಂದ್ರಿಯ ದ್ವಾರ ಗೊತ್ತಾಗತ್ತೆ ಅಂದ್ರೆ ಆ ಜ್ಞಾನೇ ಘ್ರಾಣೇಂದ್ರಿಯ ಇಲ್ಲ ಮೂಗಿನ ಒಳಗೆ ಇರುವಂತಹ ಅಭಿಮಾನಿ ದೇವತೆಗಳು ಅವರ ಮೂಲಕವಾಗಿ ಅವರನ್ನು ನೇಮನ ಮಾಡಿ ಅವರ ಮೂಲಕವಾಗಿ ನಮಗೆ ಆ ಶಕ್ತಿಯನ್ನು ಪರಮಾತ್ಮ ಕೊಡಿಸ್ತಾನೆ. ಅದೇ ವಿಧವಾಗಿ ಪ್ರತಿಯೊಂದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಒಂದೊಂದು ಹೇಳಬೇಕಾಗಿಲ್ಲ. ಸೊ ಸ್ಪರ್ಶೇಂದ್ರಿಯ ಆಗಲಿ, ಯಾವುದೇ ಒಂದು ಪಾದ ಇಲ್ಲ ಕೈ ಕಾಲು ಎಲ್ಲದರ ಒಳಗೆ ಕೂಡ ಒಂದೊಂದು ಇಂದ್ರಿಯ ಒಳಗೆ ಕೂಡ ಪರಮಾತ್ಮ, ಜಿಹ್ವೇಂದ್ರಿಯ ಆಗಲಿ, ರಸನೇಂದ್ರಿಯ, ವಾಗೇಂದ್ರಿಯ, ಎಲ್ಲದರ ಒಳಗೂ ಕೂಡ ಪರಮಾತ್ಮ ತಾನು ಅಂತರ್ಗತನಾಗಿ ಅಲ್ಲಿಯ ಅಭಿಮಾನಿ ದೇವತೆಗಳನ್ನಿಟ್ಟು ಅವರ ನೇಮನ ಮಾಡಿ ಅವರ ಮೂಲಕವಾಗಿ ನಮಗೆ ಆಯಾ ಭಾವನೆಗಳನ್ನು ಕೊಡಿಸ್ತಾನೆ ಪರಮಾತ್ಮ ಅನ್ನೋದು ನಾವು ನೆನಪಿಟ್ಕೋಬೇಕು. ಸೊ ಅದಕ್ಕೆ ಪರಮಾತ್ಮ ತಾನು ತೋರಿಕೊಳ್ಳದೆ, ನಮಗೆ ಪರಮಾತ್ಮ ಕಾಣಿಸಿಕೊಡದೆ ಜನರನ್ನು ಮೋಹಿಪ, ಜನರಿಗೆ ಮೋಹವನ್ನು ಉಂಟು ಮಾಡುತ್ತಾನೆ. ಮೋಹ ಕಲ್ಪಕನು ಅವನು, ಕಲ್ಪ ತರುವಾದ ಅವನು ಕಲ್ಪಕನು, ಹಾಗೂ ಕಲ್ಪಕನು ಅಂತ ಹೇಳಿದ್ರೆ ಕಲ್ಪನೆಯನ್ನು ಮಾಡುವವನು, ಮೋಹವನ್ನು ಉಂಟು ಮಾಡುವವನು ಮೋಹ ಕಲ್ಪಕನು. ಕೆಲವು ಶಬ್ದಗಳಲ್ಲಿ ಉಪದೇಶಗಳಲ್ಲಿ ಕಲ್ಪ ತರು ಅಂತ ಬರುತ್ತೆ. ಕಲ್ಪ ತರು ಅಂದ್ರೆ ಕಲ್ಪ ವೃಕ್ಷ ಅಂತ ಅರ್ಥ, ತರು ಅಂದ್ರೆ ವೃಕ್ಷ. ಸೊ ಇಲ್ಲಿ ಮೋಹ ಕಲ್ಪಕನು, ಎಲ್ಲಾದ್ರೂ ಪುಸ್ತಕಗಳಲ್ಲಿ ಕಲ್ಪ ತರು ಅಂತಿದ್ರೆ ಕಲ್ಪ ತರು ಪ್ರಿಂಟಿಂಗ್ ಮಿಸ್ಟೇಕ್ ಇರಬಾರದು. ಸೊ ಮೋಹ ಕಲ್ಪಕನು, ಈ ವಿಧವಾಗಿ ಮೋಹವನ್ನು ಉಂಟು ಮಾಡುವವನು ಪರಮಾತ್ಮ ಅನ್ನೋದು ನಾವು ತಿಳ್ಕೋಬೇಕಾಗಿತ್ತು. ಸೊ ಕಾರಕಾಹ್ವಯ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು ಕರ್ಮೇಂದ್ರಿಯಾಧಿಪರೊಳಗೆ ನೆಲೆಸಿದ್ದು ಮೂರು ಗುಣಮಯ ದ್ರವ್ಯಗತದ ಆಕಾರ ತನ್ನಾಮದಲ್ಲಿ ಕರೆಸುವ ತೋರಿಕೊಳ್ಳದೆ ಜನರ ಮೋಹಿವ ಮೋಹಕಲ್ಪಕನು ಅಂತ ಹೇಳಿ ಅದು ಹತ್ತನೇ ಪದ್ಯ. ಅದಾದ್ಮೇಲೆ ಹನ್ನೊಂದನೇ ಪದ್ಯ, ಅದರ ಕಂಟಿನ್ಯೂಯೇಷನ್ ಆಫ್ ಥಾಟ್, ಅದು ಹೇಳ್ತಾ ಇದ್ದಾರೆ. ದ್ರವ್ಯ ನೆನಿಸುವ ಭೂತ ಮಾತ್ರದೊಳು ಅವ್ಯಯನು ಕರ್ಮೇಂದ್ರಿಯಗಳು ಭವ್ಯ ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳೊಳಗಿದ್ದು ಸ್ತವ್ಯಕಾರಕ ನೆನಿಸಿ ಸುಖಮಯ ಸೇವ್ಯ ಸೇವಕ ನೆನಿಸಿ ಜಗದೊಳು ಹವ್ಯವಾಹನನು ಅರಣಿಯೊಳಗೆ ಇಪ್ಪಂತೆ ಇರುತ್ತಿಪ್ಪ. ಇಲ್ಲಿ ಹೇಳ್ತಾ ಇದ್ರೆ ಪರಮಾತ್ಮ ದ್ರವ್ಯ ನೆನಿಸುವ ಭೂತ ಮಾತ್ರದೊಳು, ಪರಮಾತ್ಮ ದ್ರವ್ಯ ಅಂತ ಕರೆಯಲ್ಪಡುತ್ತಾನೆ. ಭೂತ ಮಾತ್ರದ ಒಳಗೆ ಅಂದ್ರೆ ಪಂಚಭೂತ, ಪೃಥ್ವಿ, ಆಪಸ್, ತೇಜೋ, ವಾಯು, ಆಕಾಶ, ಈ ಪಂಚಭೂತಗಳ ಒಳಗೆ ಇರುವ ಪರಮಾತ್ಮನ ರೂಪ ದ್ರವ್ಯ ಅಂತ ಕರೆಯಲ್ಪಡುವಂತ. ಯಾಕಂದ್ರೆ ಅದರಲ್ಲಿ ಆ ಪಂಚಭೂತಗಳಲ್ಲಿ ಚಲನ ಶಕ್ತಿ ಮುಂತಾದೆಲ್ಲ ಕೂಡ ಮಾಡಿಸುವವನು ಅವನೇ. ಸೊ ಈ ವಿಧವಾಗಿ ಅವನು ದ್ರವ್ಯ ಅಂದ್ರೆ ಅದರ ಒನ್ ಹೂ ಮೊಬಿಲೈಸಸ್ ದೇಮ್, ಒನ್ ಹೂ ಮೇಕ್ಸ್ ದೇಮ್ ಫಂಕ್ಷನ್. ಈ ವಿಧವಾಗಿ ಅವನು ದ್ರವ್ಯ ಅನ್ನೋ ಹೆಸರಿನಿಂದ ಆ ಪಂಚಭೂತಗಳ ಒಳಗೆ, ಆ ಪಂಚಭೂತಗಳಿಗೆ ಸಂಬಂಧಪಟ್ಟ ಪಂಚ ತನ್ಮಾತ್ರಗಳ ಒಳಗೆ, ಪಂಚ ತನ್ಮಾತ್ರಗಳಂದ್ರೆ ಗಂಧ, ರಸ, ರೂಪ, ಸ್ಪರ್ಶ, ಈ ವಿಧ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಅಂತ ಕರೆಯಲ್ಪಡುವಂತಹ ಪಂಚ ತನ್ಮಾತ್ರಗಳು, ಈ ಪಂಚ ತನ್ಮಾತ್ರಗಳು ಪಂಚ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. ಸೊ ಈ ಪಂಚಭೂತಗಳಿಗೂ ಸಂಬಂಧಪಟ್ಟದ್ದು. ಈ ಪಂಚ ತನ್ಮಾತ್ರಗಳ ಒಳಗೆ, ಪಂಚಭೂತಗಳ ಒಳಗೆ ದ್ರವ್ಯ ಅನ್ನುವ ಹೆಸರಿನಿಂದ ಪರಮಾತ್ಮ ಇರ್ತಾನೆ. ಸೊ ಅದೇ ವಿಧವಾಗಿ ಅವ್ಯಯನು ಕರ್ಮೇಂದ್ರಿಯಗಳ ಒಳಗೆ, ಪಂಚ ಕರ್ಮೇಂದ್ರಿಯಗಳ ಒಳಗೆ ಇರುವ ಪರಮಾತ್ಮನ ರೂಪಕನಕ್ಕೆ ಅವ್ಯಯ ಅಂತ ಕರೀತಾರೆ. ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರ ಗುಣ ಕ್ಷಯವಚ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಅವ್ಯಯ ಶಬ್ದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಒಂದೊಂದು ಹೆಸರಿಗೆ ಕೂಡ ನಮಗೆ ಬೃಹತಿ ಸಹಸ್ರದಲ್ಲಿ ವ್ಯಾಖ್ಯಾನ ರೂಪಕವಾಗಿ ಒಂದೊಂದು ಹೆಸರಿಗೆ ಒಂದೊಂದು ವ್ಯಾಖ್ಯಾನ ಇದೆ ಬೃಹತಿ ಸಹಸ್ರದಲ್ಲಿ. ಸೊ ಈ ವಿಧವಾಗಿ ಅವ್ಯಯ ಅನ್ನುವ ಶಬ್ದಕ್ಕೆ ಬರುವ ವ್ಯಾಖ್ಯಾನ ಅಂದ್ರೆ ಪರಮಾತ್ಮ ನಾಶರಹಿತನು ಅನ್ನುವ ಅರ್ಥವನ್ನು ಕೊಡುವಂತಹ ಇದೆ. ಸೊ ಅವ್ಯಯ ಅವ್ಯಯ ಇಲ್ಲದವನು, ನಾಶವಿಲ್ಲದವನು ಪರಮಾತ್ಮ. ಅವ್ಯಯ ಅನ್ನುವ ಹೆಸರಿನಲ್ಲಿ ಪಂಚಕರ್ಮೇಂದ್ರಿಯಗಳೊಳಗಿರ್ತಾನೆ. ಅದೇ ವಿಧವಾಗಿ ಭವ್ಯ, ಸೊ ಪರಮಾತ್ಮ ಭವ್ಯ ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳ ಒಳಗಿದ್ದು. ಸೊ ಭವ್ಯ ಸತ್ಕ್ರಿಯ ಅಂತೇಳಿ, ಭವ್ಯ ಅನ್ನುವ ಶಬ್ದಕ್ಕೆ ಮಂಗಳ, ಮಂಗಳಪ್ರದ, ಮಂಗಳ ನಾಮಕ ಅಂತೇಳಿ, ಮಂಗಳ ಅನ್ನುವ ಅರ್ಥ ಭವ್ಯ ಅನ್ನುವ ಶಬ್ದಕ್ಕೆ. ಸೊ ಪರಮಾತ್ಮ ಭವ್ಯ ಅನ್ನುವ ಹೆಸರಿನಿಂದ ಅಂದ್ರೆ ಮಂಗಳಪ್ರದ, ಮಂಗಳ ನಾಮಕನು, ಭವ್ಯ ನಾಮಕ ಪರಮಾತ್ಮ ಮಂಗಳವನ್ನು ಕೊಡ್ತಾನೆ, ಶುಭವನ್ನು ಉಂಟು ಮಾಡ್ತಾನೆ. ಸೊ ಈ ವಿಧವಾಗಿ ಭವ್ಯ ನೆನಪ, ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳ ಒಳಗಿದ್ದು. ಸತ್ಕ್ರಿಯ, ಸತ್ಕ್ರಿಯ ಅನ್ನುವ ಶಬ್ದ, ಸತ್ಕ್ರಿಯ ಅನ್ನೋದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಹಾಗೆ ಬರದೇ ಇದ್ದು ಕೂಡ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣ ಅಂತೇಳಿ ಸತ್ಕೃತಿ ಅನ್ನುವ ಶಬ್ದ ಇದೆ. ಸತ್ಕೃತಿ ಅನ್ನುವ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಶಬ್ದ ಯಾವುದಿದೋ ಅದು ಸತ್ಕ್ರಿಯ ಅನ್ನುವುದಕ್ಕೆ ಸಮಾನಾರ್ಥಕ. ಸತ್ಕ್ರಿಯ ಅಂದ್ರೂ ಸತ್ಕೃತಿ ಅಂದ್ರೂ ಒಂದೇ ಅರ್ಥ. ಸೊ ಸತ್ಕೃತಿ ಸತ್ಕ್ರಿಯ ಅನ್ನುವ ಶಬ್ದಕ್ಕೆ ಬೃಹತಿ ಸಹಸ್ರದಲ್ಲಿ ಬರುವಂತಹ ವ್ಯಾಖ್ಯಾನ ಅಂದ್ರೆ ಎಲ್ಲ ಕ್ರಿಯೆಗಳನ್ನು ತಾನೇ ಮಾಡಿಸ್ತಾನೆ. ಎಲ್ಲ ಕ್ರಿಯೆಗಳು, ಕಾರಣಗಳು, ಕೃತಿಯನ್ನೇ ಮಾಡುವಂತಹದ್ದು. ಕೃತಿ ಕ್ರಿಯಾ, ವಾಟ್ ಎವರ್ ಇಸ್ ಬೀಯಿಂಗ್ ಡನ್, ಎಲ್ಲವನ್ನು ಸತ್ ಶೋಭನವಾಗಿ ಅಂದ್ರೆ ಪರಮಾತ್ಮ ಎಲ್ಲವನ್ನು ತಾನೇ ಮಾಡಿ ಮಾಡಿಸ್ತಾನೆ. ಸೊ ಎಲ್ಲವನ್ನು ಮಾಡಿಸುವವನವನೇ, ಎಲ್ಲ ಕ್ರಿಯಾಪ್ರದ ಕ್ರಿಯಾಶಕ್ತಿ ಅವನೇ ಆಗಿದ್ದಾನೆ ಅನ್ನೋದು ಸತ್ಕ್ರಿಯ ಸತ್ಕೃತಿ ಅನ್ನುವ ಶಬ್ದ ತಿಳಿಸುತ್ತೆ. ಸೊ ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳ ಒಳಗೆ ಇದ್ದು, ಸ್ತವ್ಯ ಕಾರಕ ನೆನೆಸಿ ಸುಖಮಯ, ಸೇವ್ಯ ಸೇವಕ ನೆನೆಸಿ ಜಗದೊಳು. ಸೊ ಸ್ತವ್ಯ, ಸ್ತವ್ಯ ಸ್ತವಪ್ರಿಯ ಸ್ತೋತ ಸ್ತೋತಂ ರಣಪ್ರಿಯ ಅಂತೇಳಿ. ಸೊ ಸ್ತವ್ಯ ಅನ್ನುವ ಶಬ್ದ ಕೂಡ ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಸ್ತವ್ಯ ಅಂದ್ರೆ ಸ್ತವನ ಮಾಡಲು ಯೋಗ್ಯನಾದವನು, ಸ್ತೋತ್ರ ಪಾತ್ರನಾದವನು ಅಂದ್ರೆ ಎಲ್ಲರಿಂದಲೂ ಸ್ತುತಿ ಮಾಡಿಸಲ್ಪಡುವವನು, ಮಾಡಲಕ್ಕೆ ಸರ್ವೋತ್ತಮನಾದವನು, ಸರ್ವಯೋಗ್ಯನಾದವನು. ಸೊ ಅದಕ್ಕೆ ಅವನಿಗೆ ಸ್ತವ್ಯ ಅಂತ, ಸ್ತೋತ್ರ ಪಾತ್ರನಾದವನು ಅಂತೇಳಿ ಸ್ತವ್ಯ ಅನ್ನುವ ಶಬ್ದ ಅರ್ಥ. ಸ್ತವ್ಯ ಕಾರಕ, ಕಾರಕ ಅಂದ್ರೆ ನೋಡಿದೀವಿ, ಕಾರಕ ಮೂಲ ಕಾರಕ ಮೂಲ ಕಾರಣ ಎಲ್ಲದಕ್ಕೂ ಮೂಲಭೂತನಾದವನು. ಸೊ ಕಾರಕ ನೆನೆಸಿ ಸುಖಮಯ, ಅವನು ಸುಖಮಯ ಅಂದ್ರೆ ಎರಡು, ಸುಖಮಯ ಅಂದ್ರೆ ಎಲ್ಲ ರೂಪಗಳಿಂದಲೂ ಕೂಡ, ಎಲ್ಲ ವಿಧಗಳಿಂದಲೂ ಕೂಡ ಪರಮಾತ್ಮ ಪೂರ್ಣಾನಂದವನ್ನು ಪಡಿತಾ ಇರ್ತಾನೆ. ಅವನಿಗೆ ಆನಂದ ಅನ್ನೋದು ಪೂರ್ಣವಾಗಿ ಯಾವಾಗಲೂ ಇರುತ್ತೆ. ಅಷ್ಟೇ ಅಲ್ಲದೆ ಆಯಾ ಜೀವರಾಶಿಗಳಿಗೆ ಅವರವರ ಯೋಗ್ಯತಾನುಸಾರ ಅವರಿಗೆ ತಕ್ಕಂತೆ ಪೂರ್ಣಾನಂದ, ಅವರ ಯೋಗ್ಯತಕ್ಕೆ ತುಂಬಿಸಿ ಪೂರ್ಣವನ್ನು, ಸುಖವನ್ನು, ಮೋಕ್ಷವನ್ನು ಕೊಡುವವನು ಅವನೇ. ಸೊ ಸುಖಮಯನಾಗಿದ್ದಾನೆ ಪರಮಾತ್ಮ. ಅವನು ಸೇವ್ಯ ಸೇವಕ ಅಂತ ಕರೆಯಲ್ಪಡ್ತಾನೆ. ಸೇವ್ಯ ಸೇವಿಸಲ್ಪಡುವವನು, ಸೇವಕ ಸೇವೆ ಮಾಡುವವನು. ಪರಮಾತ್ಮ ಯಾರಿಗೆ ಸೇವೆ ಮಾಡ್ತಾನೆ ಅಂತ ಹೇಳಿದ್ರೆ ಪರಮಾತ್ಮ ತನಗೆ ತಾನೇ ಸೇವೆ ಮಾಡ್ತಾನೆ. ಅದಕ್ಕೆ ಸೇವ್ಯನೂ ಅವನೇ, ಸೇವಕನೂ ಅವನೇ. ಪರಮಾತ್ಮ ತನ್ನ ವಿವಿಧ ರೂಪ, ಅನೇಕ ರೂಪಗಳಿಂದ, ಅನಂತ ರೂಪಗಳಿಂದ ತನ್ನ ಅನಂತ ರೂಪಗಳಿಗೆ ತಾನೇ ಸೇವೆ ಮಾಡ್ತಾ ಇರ್ತಾನೆ. ಪರಮಾತ್ಮ ಯಾರಿಗೆ ಸೇವೆ ಮಾಡ್ತಾನೆ? ತನಗೆ ತಾನೇ ಸೇವೆ ಮಾಡ್ತಾನೆ. ಸೊ ಸೇವ್ಯನೂ ಅವನೇ, ಸೇವಕನೂ ಅವನೇ. ಸೊ ಈ ವಿಧವಾಗಿ ಪರಮಾತ್ಮ ಸೇವ್ಯ ಸೇವಕನೆನಿಸಿ ಜಗದೊಳು ಹವ್ಯವಾಹನನು ಅರಣಿಯೊಳಗಿಪ್ಪಂತೆ ಇರುತ್ತಿಪ್ಪ. ಹವ್ಯವಾಹನ, ಹವ್ಯ ಅಂದ್ರೆ ಹವಿಸ್ಸು, ಅದನ್ನು ವಾಹನ ದೇವತೆಗಳಿಗೆ ಕೊಂಡು ಹೋಗುವವನು ಅಗ್ನಿ ದೇವತೆ. ಸೊ ಅಗ್ನಿ ಹವ್ಯವಾಹನ ಅಂತ ಕರೀತಾರೆ. ಅರಣಿಯೊಳಗಿಪ್ಪಂತೆ, ಅರಣಿ ಅಂದ್ರೆ ಇದು ಚಕ್ಕಿಮಕ್ಕಿ ಕಲ್ಲಂತ ಕರಿತೀವಿ, ಅಂದ್ರೆ ದ ಒನ್ ದಟ್ ರಬ್ ಅಗೇನ್ಸ್ಟ್ ಈಚ್ ಅದರ್, ಬೆಂಕಿ ಬರುತ್ತೆ ಅದಕ್ಕೆ ಅರಣಿಗಳು ಅಂತ ಕರಿತೆ. ಅರಣಿಗಳಂದ್ರೆ ಇವನ್ ಯು ರಬ್ ದೆಮ್ ಅಗೇನ್ಸ್ಟ್ ಈಚ್ ಅದರ್ ದ ಫೈರ್ ಕಮ್ಸ್. ಸೊ ಈ ವಿಧವಾಗಿ ಅರಣಿ ಅಂತ ಕರೆಯಲ್ಪಡುವಂತಹ ಅದರ ಒಳಗೆ ಅಗ್ನಿ ಹಿಡನ್ ಫಾರ್ಮ್ ನಲ್ಲಿ ಇರುತ್ತೆ. ಸೊ ವೆನ್ ವಿ ರಬ್ ಫ್ರಿಕ್ಷನ್ ಕ್ರಿಯೇಟ್ ಮಾಡಿದ್ರೆ ಅಗ್ನಿ ಬರುತ್ತೆ. ಸೊ ಅಗ್ನಿ ಡಾರ್ಮೆಂಟ್ ಆಗಿರುವಂತಹ ಅಗ್ನಿ ಅದು ನಮಗೆ ರಬ್ ಮಾಡಿದಾಗ ಬಂದು ಅಗ್ನಿ ಕೊಡುತ್ತೆ. ಸೊ ಈ ವಿಧವಾಗಿ ಅದರ ಒಳಗೆ ಹೇಗಾದ್ರೆ ಕಣ್ಣಿಗೆ ಕಾಣಿಸದೇ ಇದ್ರು ಕೂಡ ಅಗ್ನಿ ಒಳಗೆ ಇರುತ್ತೋ, ಅದೇ ವಿಧವಾಗಿ ಪರಮಾತ್ಮ ನಮಗೆ ಕಾಣಿಸದೇ ಇದ್ರು ಕೂಡ ಎಲ್ಲದರ ಒಳಗೆ ಅವನು ಅಂತರ್ಯಾಮಿಯಾಗಿದ್ದಾನೆ. ಸೊ ನಾವು ಬೆಂಕಿ ನೋಡಬೇಕಂದ್ರೆ ವೆನ್ ವಿ ರಬ್ ಅಗೇನ್ಸ್ಟ್ ಇಟ್ ಮಥನ ಮಾಡಿದರೆ ಅಗ್ನಿ ಹೊರಗೆ ಬರುತ್ತೆ. ಅದೇ ವಿಧವಾಗಿ ಅರಣಿ ಹೇಗೆ ಆದರೆ ಮಥನೆ ಮಾಡಿದರೇನೆ ಅಗ್ನಿ ಕಾಣಿಸಿಕೊಡುತ್ತೋ, ಅದೇ ವಿಧವಾಗಿ ಪರಮಾತ್ಮ ಕಾಣಿಸಿಕೊಡಬೇಕಂದ್ರೆ ನಾವು ಮಥನ ಮಾಡಬೇಕು. ಮಥನ ಮಾಡಬೇಕಂದ್ರೆ ಜ್ಞಾನಭಕ್ತಿ ವೈರಾಗ್ಯಗಳಿಂದ ನಮ್ಮ ಮನಸ್ಸನ್ನು ಚೆನ್ನಾಗಿ ಮಥನ ಮಾಡಿದರೆ ಆವಾಗ ನಮಗೆ ಪರಮಾತ್ಮ ಹೇಗಾದಲ್ಲಿ ಬೆಂಕಿ ಕಾಣಿಸಿಕೊಡುತ್ತೋ ಆ ವಿಧವಾಗಿ ಪರಮಾತ್ಮ ನಮಗೆ ಕಾಣಿಸಿಕೊಡ್ತಾನೆ. ಸೊ ಮಥನ ಮಾಡಬೇಕಾದ ಅವಶ್ಯಕತೆ ಇದೆ ಅನ್ನೋದು ತಿಳಿಸುವುದಕ್ಕಾಗಿ ಇದು ಎರಡು ಡಬಲ್ ಪರ್ಪಸ್. ಒಂದು, ಒಳಗೆ ಇರತ್ತೆ ಕಾಣಿಸಿಕೊಡೋದಿಲ್ಲ, ಅದೇ ವಿಧವಾಗಿ ಪರಮಾತ್ಮ ಎಲ್ಲದರ ಒಳಗೂ ಇದ್ದರೂ ಕಾಣಿಸಿಕೊಡೋದಿಲ್ಲ ಅಂಬುದು. ಒಂದು, ಮಥನ ಮಾಡಿದ್ರೇನೆ ಕಾಣಿಸಿಕೊಡುತ್ತೆ, ನಾವು ಕೂಡ ಅದೇ ವಿಧವಾಗಿ ಮನಸ್ಸನ್ನು ಮಥನ ಮಾಡಿದ್ರೇನೆ ಪರಮಾತ್ಮ ಕಾಣಿಸಿಕೊಡ್ತಾನೆ ಅನ್ನೋದು ಅದು ತಿಳಿಸುವಂತದ್ದು. ಸೊ ಈ ಎರಡು ವಿಷಯಗಳನ್ನು ತಿಳಿಸುವುದಕ್ಕಾಗಿ ನಮಗೆ ಈ ಉದಾಹರಣೆ, ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಸೊ ಈ ವಿಧವಾಗಿ ದ್ರವ್ಯ ನೆನೆಸುವ ಭೂತ ಮಾತ್ರದೊಳು ಅವ್ಯಯನು ಕರ್ಮೇಂದ್ರಿಯಗಳು ಭವ್ಯ ಸತ್ಕ್ರಿಯ ನೆನಪ ಜ್ಞಾನ ಇಂದ್ರಿಯಗಳ ಒಳಗಿದ್ದು, ಸ್ತವ್ಯಕಾರಕ ನೆನೆಸಿ ಸುಖಮಯ, ಸೇವ್ಯ ಸೇವಕ ನೆನೆಸಿ ಜಗದೊಳು, ಹವ್ಯವಾಹನನು ಅರಣಿಯೊಳಗೆ ಇಪ್ಪಂತೆ ಇರುತ್ತಿಪ್ಪ ಅಂತೇಳಿ ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಇದೇ ಥಾಟ್ ಕಂಟಿನ್ಯೂ ಮಾಡಿ, ಇಲ್ಲಿ ಸ್ಥಾವರ ಜಂಗಮ ಸಂಧಿ ಅಂತ ಕರೆಯಲ್ಪಡುವಂತಹದ್ದು, ಅದೇ ವಿಧವಾಗಿ ಧ್ಯಾನ ಪ್ರಕ್ರಿಯೆ. ಸೊ ಯಾಕಂದ್ರೆ ನಮಗೆ ಧ್ಯಾನ ಮಾಡಲಿಕ್ಕೆ ಯೋಗ್ಯವಾಗಿರುವ ಒಂದು ವಿಷಯಗಳನ್ನು ಇಲ್ಲ ತಿಳಿಸ್ತಾ ಇದ್ದಾರೆ. ಸೊ ಒಂದೊಂದರ ಒಳಗೆ ಪರಮಾತ್ಮನ ಕ್ರಿಯಾತ್ಮಕ ಶಕ್ತಿ, ಪರಮಾತ್ಮನ ಎಲ್ಲವನ್ನು ನಡೆಸುವ ಶಕ್ತಿ, ಪ್ರಚೋದನಾ ಶಕ್ತಿ, ಪ್ರೇರಣಾ ಶಕ್ತಿ ಎಲ್ಲವೂ ಕೂಡ ನಾವು ನೆನೆಸಿಕೊಳ್ತಾ ನಮಗೆ ಹೇಗೆ ಪರಮಾತ್ಮ ಎಲ್ಲನೂ ಮುಚ್ಚಿಟ್ಟಿದ್ದಾನೆ ಅದು ನಮಗೆ ಕಾಣಿಸಿಕೊಡ್ಬೇಕಂದ್ರೆ ಪರಮಾತ್ಮನ ಅನುಗ್ರಹ ಬೇಕು. ಪರಮಾತ್ಮನ ಅನುಗ್ರಹ ಬೇಕಂದ್ರೆ ಅವನ ಧ್ಯಾನವನ್ನು ಮಾಡಬೇಕು. ಸೊ ಅವನ ಧ್ಯಾನವನ್ನು ಮಾಡುವ ರೀತಿ ಎಂಥದ್ದು ಅನ್ನುವುದು ತಿಳಿಸುವುದಕ್ಕಾಗಿ ಇದೆಲ್ಲ ಈ ಸಂಧಿ ಹೊರಟಿದೆ. ಸೊ ಈ ಸಂಧಿಯಲ್ಲಿ ಆ ತಾಟೆ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ. ಮನವೇ ಮೊದಲಾದ ಇಂದ್ರಿಯಗಳ ಒಳಗೆ ಅನಿಲ ದೇವನು ಶುಚಿ ಎನಿಸಿಕೊಂಡು ಅನವರತ ನೆಲೆಸಿಪ್ಪ ಶುಚಿಷದ್ಧೂತನ್ ಎಂದು ಎನಿಸಿ ತನುವಿನೊಳಗಿಪ್ಪನು ಸದಾ ವಾಮನ ಹೃಷಿಕೇಶಾಖ್ಯ ರೂಪದಲ್ಲಿ ಅನುಭವಕ್ಕೆ ತಂದು ಈವ ವಿಷಯ ಸುಖವ ಜೀವರಿಗೆ ಅಂತೇಳಿ. ಸೊ ಮನವೇ ಮೊದಲಾದ ಇಂದ್ರಿಯಗಳು, ಮನಸ್ಸು ಕೂಡ ಒಂದು ಇಂದ್ರಿಯ, ಏಕಾದಶೇಂದ್ರಿಯ ಅಂತ ಹನ್ನೊಂದು ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ನೋಡಿದ್ದೀವಿ. ಮನಸ್ಸು ಬಹಳ ಮುಖ್ಯವಾದ ಇಂದ್ರಿಯ. ಯಾಕೆ ಅಂದರೆ ನಮಗೆ ಎಲ್ಲ ಸಾಧನಕ್ಕೆ ಅನುಕೂಲವಾಗಿ ನಮ್ಮ ದೇಹಕ್ಕೆ ಸಾಧನಾ ಶಕ್ತಿಯನ್ನು ಕೊಟ್ಟು ದೇಹ ಶರೀರ ವಿ ಡೂ ಫಂಕ್ಷನಾಲಿಟಿ ಎಲ್ಲ ಮಾಡ್ತೀವಿ, ಆದರೆ ಅದಕ್ಕೆ ಬೇಕಾದ ಥಾಟ್ ಪ್ರಾಸೆಸ್ ಎಲ್ಲ ನಡೆಯುವಂತಹದ್ದು ಮನಸ್ಸು. ಅಷ್ಟೇ ಅಲ್ಲದೆ ಮನಸ್ಸು ಜ್ಞಾನೇಂದ್ರಿಯಗಳಲ್ಲಿ ಜ್ಞಾನ ರಿಸೀವ್ ಮಾಡಿಕೊಂಡಾಗ ಅದನ್ನು ಪ್ರಾಸೆಸ್ ಮಾಡುವುದು ಮನಸ್ಸೇ. ಕರ್ಮೇಂದ್ರಿಯಗಳಿಂದ ನಾವು ಹೊರಗಿನ ಕಾರ್ಯ ಮಾಡಬೇಕಂದ್ರೆ ಮೊದಲು ಅದು ಮನಸ್ಸಿನಲ್ಲಿ ಹುಟ್ಟಿ ನಮಗೆ ಥಾಟ್ ಪ್ರಾಸೆಸ್ ಫಾರ್ಮ್ ಆಗಿ ಅದಾದ ಮೇಲೆ ಕರ್ಮೇಂದ್ರಿಯಗಳನ್ನು ಮಾಡ್ತೀವಿ. ಈ ವಿಧವಾಗಿ ಮನಸ್ಸು ಅನ್ನುವುದು ಇಟ್ ಈಸ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ತರ ಕೆಲಸ ಮಾಡುತ್ತೆ. ದಟ್ ಈಸ್ ಒನ್ ಮೇಜರ್ ಫಂಕ್ಷನಿಂಗ್ ಟೂಲ್. ಆ ಮನಸ್ಸು ಅನ್ನುವುದು ಇಲ್ಲದೇ ಇದ್ರೆ ಜೀವನಿಗೆ ಏನು ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ. ಈ ಮನಸ್ಸು ಅನ್ನುವುದು ಸೆವರಲ್ ಲೇಯರ್ಸ್, ಸ್ಥೂಲ ದೇಹದಲ್ಲಿ ಜಡ ಮನಸ್ಸಿರುತ್ತೆ, ಅದೇ ವಿಧವಾಗಿ ನಮಗೆ ಸ್ವರೂಪ ದೇಹದಲ್ಲಿ ಆಂತರಂಗಿಕವಾಗಿ ಸ್ವರೂಪಭೂತವಾದ ಮನಸ್ಸು ಇರುತ್ತೆ. ಸ್ವರೂಪಭೂತವಾದ ಮನಸ್ಸಿನ ಪ್ರೊಜೆಕ್ಷನ್ನೇ ನಮಗೆ ಸ್ಥೂಲ ದೇಹದಲ್ಲಿ ಇರುವಂತಹ ಮನಸ್ಸು. ಅದಕ್ಕೆ ಒಳ್ಳೆ ಸಾತ್ವಿಕ ಜೀವರಿದ್ದರೆ ಅವರಿಗೆ ಸ್ಥೂಲ ದೇಹದಲ್ಲಿ ಇರುವ ಮನಸ್ಸು ಕೂಡ ಸಾತ್ವಿಕವಾದ ಚಿಂತನೆಯನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಇಟ್ಸ್ ಜಸ್ಟ್ ಅ ಪ್ರೊಜೆಕ್ಷನ್ ಆಫ್ ದಟ್. ಸೊ ಇದೇ ವಿಧವಾಗಿ ಕೆಟ್ಟ ಜೀವರಾಶಿಗಳಿದ್ದರೆ ಅವರಿಗೆ ಸ್ಥೂಲ ದೇಹದಲ್ಲಿರುವ ಮನಸ್ಸು ಕೂಡ ಕೆಟ್ಟ ಮನಸ್ಸು ಇರುತ್ತೆ. ಯಾಕಂದ್ರೆ ದಟ್ ಈಸ್ ದ ಪ್ರೊಜೆಕ್ಷನ್ ಆಫ್ ದಿ ಮನಸ್ಸು ದಟ್ ಇಸ್ ದೇರ್ ಇನ್ಸೈಡ್ ದಿ ಸ್ವರೂಪ ದೇಹ. ಈ ವಿಧವಾಗಿ ಮನಸ್ಸು ಅನ್ನುವುದು ನಮಗೆ ಬರುವಂತಹ ಪ್ರೊಜೆಕ್ಟೆಡ್ ಥಾಟ್, ಪ್ರೊಜೆಕ್ಟೆಡ್ ಮೀಡಿಯಂ. ಸೊ ಈ ಮನಸ್ಸು ಅನ್ನೋದು ಬಹಳ ಮುಖ್ಯವಾದ ಇಂದ್ರಿಯ. ಅದಕ್ಕೆ ಮನವೇ ಮೊದಲಾದ ಇಂದ್ರಿಯಗಳ ಒಳಗೆ ಅನಿಲ ದೇವನು ಶುಚಿ ಎನಿಸಿಕೊಂಡು ಅನವರತ ನೆಲೆಸಿಪ್ಪ ಶುಚಿಷದ್ ಧೂತನೆಂದೆನಿಸಿ ತನುವಿನ ಒಳಗೆ ಇಪ್ಪನು ಸದಾ. ಪರಮಾತ್ಮ ನಮ್ಮ ತನುವಿನ ಒಳಗೆ, ನಮ್ಮ ದೇಹದ ಒಳಗೆ ಇರ್ತಾನೆ. ಇದ್ದು ಏನು ಮಾಡ್ತಾನೆ? ಸದಾ ವಾಮನ ಋಷಿಕೇಶ ಆಖ್ಯ ರೂಪದಲ್ಲಿ ಅನುಭವಕ್ಕೆ ತಂದು ಈವ ವಿಷಯ ಸುಖವ ಜೀವರಿಗೆ. ನಮಗೆ ವಿಷಯ ಸುಖಗಳನ್ನು ಉಂಟು ಮಾಡ್ತಾನೆ. ಈ ವಿಷಯ ಸುಖಗಳನ್ನು ಉಂಟು ಮಾಡುವಾಗ ಏನಾಗುತ್ತೆ ಅಂದ್ರೆ ನಮಗೆ ಒಂದು ವಿಷಯ ಸುಖಗಳ ಮೇಲೆ ಮನಸ್ಸು ಓಡ್ತಾ ಇರುತ್ತೆ. ಸೊ ಆ ಮನಸ್ಸನ್ನು ವಶವಳಗೆ ತಂದುಕೊಂಡು ವಿಷಯ ಸುಖಗಳಿಂದ ಅದನ್ನು ತಿರುಗಿಸಿ ಮತ್ತು ಪರಮಾತ್ಮನ ಕಡೆ ಓಡಿಸಬೇಕಂದ್ರೆ ಪರಮಾತ್ಮನ ಅನುಗ್ರಹ ಬೇಕು. ಸೊ ಇಷ್ಟು ಒಂದು ನಡೆಸಬೇಕಂದ್ರೆ ಪರಮಾತ್ಮ ಅನುಗ್ರಹ ಬೇಕು. ಅದು ಹೇಗೆ ನಾವು ವಿಷಯಗಳ ಒಳಗೆ ಪರಮಾತ್ಮ ನಮ್ಮನ್ನು ಉಳಿಸುವುದೇನು, ನಾವು ಅದರಿಂದ ನಾವು ಹೇಗೆ ತಿರುಗಿಸಿ ಹಿಂತಿರುಗಿ ಪರಮಾತ್ಮನ ಕಡೆ ಹೋಗಬೇಕು ಅನ್ನೋದು ಈ ಪದ್ಯದಲ್ಲಿ ಹೇಳ್ತಾರೆ. ಅದನ್ನು ನೆಕ್ಸ್ಟ್ ಕ್ಲಾಸ್ ನಾವು ನೋಡೋಣ. ಇಲ್ಲಿಗೆ ವಿಲ್ ಜಸ್ಟ್ ಟೇಕ್ ಎ ಬ್ರೇಕ್ ಅಟ್ ದಿಸ್ ಪಾಯಿಂಟ್. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ನಾಳೆ ಇದೇ ಟೈಮ್ಗೆ ಭಗವದ್ಗೀತೆ ಕ್ಲಾಸ್ ಇರುತ್ತೆ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣ ವಸ್ತು. ಕಾಯೇನ ವಾಚಾ ಮನಸ್ಸಿ ಸೇವ ಬುದ್ಧಿಯಾತ್ಮನ ವಾನಸು ಸ್ವಭಾವತ್ ಕರೋಮಿ ಇತಿ ಸಕಲಮಸ್ಮಿ ಶ್ರೀಮನ್ನಾರಾಯಣ ಸ್ವಾಮಿ ನಾರಾಯಣ.